భజగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామ గ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్ర వందితం స్వాంతస్థానంతశయ్యాయ పూర్ణ జ్ఞానరసానసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాభివాసం శమదమ పరినిష్టం సత్వనిష్టం వరిష్టం సకలసుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురుం నమః. బ్రహ్మచర్య హరిప్రీతి సువిద్యా వాదశాలిన ఇష్టదాం కష్టహత్రోన్న విద్యామాన్యాన్ మునీన్మ. వాదిరాజపదద్వంద్వ వారిజాసప్తమానసాన్ విశ్వప్రియ గురుం వందే మందోహం ధీరి శుద్ధయే. సత్యం సత్యం పునః సత్యం విష్ణుతీర్థ ప్రసాదతః సర్వే కామా భవంత్యేవ శపథో బింబ సన్నిధు. చింతామణిం భవత్తానాం కల్పవృక్షం చ కామదం స్వామినం త్వాం రఘు ప్రేమతీర్థం వందేత్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాక్షగురుం భజే. శ్రీగురుభ్యో నమః. హరిః ఓం. ನಾಳಿಂದ ಸರಿಯಾಗಿ ಹೇಳಕ್ಕೆ ಶುರುವಾಗುತ್ತೆ. ಯಾಕೆ ನಾನು ಬರಲ್ಲ, ಬೇರೆಯವರು ಬರ್ತಾರೆ. ಶ್ರೀನಿವಾಸಾಚಾರ್ಯ ಬಂದು ತಡ ಆಗಿ ಬರ್ತಾರೆ. ಅದಕ್ಕೆ ಏಳು ಕಾಲು ಏಳುವರೆ ಆಚರಿಸುತ್ತೆ. ನಾಳಿಂದ ಆಚಾರ ಸರಿಯಾಗಿ ಬರ್ತಾರೆ. ಯಾಕೆ ನಾನು ಸ್ವಲ್ಪ ಅದು ಕಿರೀಟ ಬಂದಿದೆ, ನನಗೆ ಒಳ್ಳೆ ಕೀರ್ತಿ ಬಂದಿದೆ. ಆಚಾರ ತಡವಾಗಿ ಬಂದು ಸರಿಯಾದ ಟೈಮ್ಗೆ ಬಿಟ್ಬಿಡ್ತಾರೆ ಅಂತ ಅದು ಮೇಂಟೈನ್ ಮಾಡ್ತಾ ಇದ್ದೇನೆ. ಮುಂದೆ ನಿನ್ನೆ ಹೇಳಿದ್ದೇನೆ, ಒಂದು ಸಲ ನೋಡಿದ್ರೆ ನ ಪ್ರಕೃಷ್ಯೇತ್ ಪ್ರಿಯಂ ಪ್ರಾಪ್ಯ ನ ಉದ್ವಿಜೇತ್ ಪ್ರಾಕ್ಯಚ ಪ್ರಿಯಂ ಸ್ಥಿರ ಬುದ್ಧಿ ಅಸಂಮೂಢ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ. ಮೋಹ ಇಲ್ಲ, ಸಮ್ಮೋಹ ಇಲ್ಲ, ಅವನಿಗೆ ಸ್ಥಿರ ಬುದ್ಧಿಯಾಗಿರುತ್ತೆ. ಸ್ಥಿರ ಬುದ್ಧಿ ಇದ್ದರೆ ಯಾವುದು ಎಲ್ಲರೂ ಕೂಡ ಪ್ರಿಯ ಅಂತ ಬಯಸ್ತಾರೋ ಅದು ಬಂದರೂ ಅವನಿಗೆ ಪ್ರಿಯ ಅಲ್ಲ. ಯಾರು ಅಪ್ರಿಯ ಅಂತ ಎಲ್ಲ ದೂರ ಮಾಡುತ್ತಾರೋ ಅದು ಬಂದರೂ ಅವನಿಗೆ ಅಪ್ರಿಯ ಅಲ್ಲ. ಯಾಕೆ? ಎರಡಕ್ಕೂ ಮೀರಿದ ವಸ್ತು ಶ್ರೀಹರಿ ಅವನಿಗೆ ಬೇಕಾದವ ಅಂತ ಇರುತ್ತಾದ್ದರಿಂದ. ಅಂಥವನು ಯಾರು ಅಂತ ಕೇಳಿದರೆ ಬ್ರಹ್ಮ ವಿದ್, ದೇವರನ್ನ ತಿಳಿದವ. ದೇವರನ್ನ ತಿಳಿದಿರೋದು ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಬಂತು. ಅವಾಗ ರಾಯರು ಹೇಳುತ್ತಾರೆ, ರಾಘವೇಂದ್ರ ಸ್ವಾಮಿಗಳು, ಬ್ರಹ್ಮೈವ ಸ್ವತಂತ್ರಂ ಇತಿ ವಿದ್ವಾ. ಬ್ರಹ್ಮ ಸ್ವತಂತ್ರ, ದೇವರು ಸ್ವತಂತ್ರ ಅಂತ ಇಷ್ಟು ತಿಳ್ಕೋಬಾರ್ದಂತೆ. ಏನ್ ತಿಳಿಬೇಕಂತೆ? ಬ್ರಹ್ಮೈವ, ದೇವರೇನೇ ಸ್ವತಂತ್ರ, ನಾನಲ್ಲ, ಇದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥವರನ್ನ ಬ್ರಹ್ಮವಿದು, ದೇವರನ್ನ ತಿಳ್ಕೊಂಡವ ಅಂತ ಕರೀತಾರೆ. ಇಷ್ಟು ತಿಳ್ಕೊಂಡ್ರೆ ಉಪಯೋಗವಿಲ್ಲಂತೆ, ಅದು ಅನುಷ್ಠಾನಕ್ಕೆ ಬಂದಿರಬೇಕು. ನೈತಾವತಾಲಂ ಕಿಂತು ಬ್ರಹ್ಮಣಿ ಸ್ಥಿತ ಅಂದರೆ ನಿತ್ಯಂ ಬ್ರಹ್ಮ ಸ್ಮೃತಿಮಾನ್. ದೇವರೇ ಸ್ವತಂತ್ರ ಎಂಬ ಎಚ್ಚರ ಯಾವನಿಗೆ ಸದಾ ಕಾಲ ಇರುತ್ತೆ ಅಂಥವನು ಬ್ರಹ್ಮವಿತ್, ಭಗವಂತನ ತಿಳ್ಕೊಂಡವ. ಅಂಥವನಿಗೆ ಮೋಹ ಹೊರಟು ಹೋಗುತ್ತೆ, ಸ್ಥಿರವಾದ ಬುದ್ಧಿ ಇರುತ್ತೆ. ಅವನಿಗೆ ಯಾವುದು ನೋಡಿದ್ರು ಎಲ್ಲ ಬೇಡಾದ್ದರಿಂದ ಬಂದ್ರೂ ಸಂತೋಷ ಇಲ್ಲ, ಹೋದ್ರೂ ದುಃಖ ಇಲ್ಲ. ಬಂದ್ರೂ ಸಂತೋಷ ಇಲ್ಲ, ಹೋದ್ರೂ ದುಃಖ ಇಲ್ಲ. ಬಳಗ ಇರ್ತಾರೆ, ಏನು ಉಪಯೋಗವಿಲ್ಲ. ಬಂದ್ರೂ ಸಂತೋಷ ಇಲ್ಲ, ಹೋದ್ರೂ ದುಃಖ ಇಲ್ಲ. ನಮಗ ಅನುಭವ ಹಾಗೆ. ನಮಗೀಗ ಏನು ಬೇಕು ಬೇಡ ಅಂತಿದೆ ಅದು ಅದೇ ತರ ಆಗಿಬಿಡುತ್ತೆ. ಬೇಡದ್ದೇ ಎಲ್ಲ, ಅದರಿಂದ ಬಂದ್ರೂ ಒಂದೇ, ಬಾರದಿದ್ರೂ ಒಂದೇ. ಈ ಒಂದು ಚಿಂತನೆ ಆವಾಗ ಬರುತ್ತೆ. ಯಾವಾಗ ನಿತ್ಯವೂ ಕೂಡ ನಾವು ದೇವರ ಅಧೀನ ಅಂತ ಚಿಂತನೆ ಬಂದರೆ ತಾನಾಗಿ ಎಲ್ಲ ಸಂಪತ್ತು ಬರುತ್ತೆ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸದ್ ಬ್ರಹ್ಮ ಯೋಗಯುಕ್ತಾತ್ಮ ಸುಖಂ ಅಕ್ಷಯ್ಯಮಶ್ನುತೆ ಅಲ್ಲಿ ಹೇಳುತ್ತಾರೆ. ಬಾಹ್ಯ ಸ್ಪರ್ಶೇಶು, ಸ್ಪರ್ಶ ಅಂದರೆ ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಅಂದರೆ ಶಬ್ದ ಕೇಳಿ ಸುಖ ಪಡೋದು, ಸ್ಪರ್ಶ ಮುಟ್ಟಿ ಸುಖ, ಒಳ್ಳೆ ಬಿಸಿ ತಣ್ಣಗೆ ಎ ಸಿ ಅದರಿಂದ ಒಳ್ಳೆ ಸುಖ, ಹಾಗೆ ಹಾಗೆ ಸುಖ ಪಡ್ತೀವಲ್ಲ ಅದು ಚರ್ಮದ್ದು. ಸ್ಪರ್ಶ ಶಬ್ದ ಸ್ಪರ್ಶ ರೂಪ, ಒಳ್ಳೆ ರೂಪ ನೋಡಿ ಸಂತೋಷ ಪಡೋದು, ರಸ ಊಟ ಮಾಡಿ ಕುಡಿದು ಸಂತೋಷ ಪಡೋದು, ಗಂಧ ಒಳ್ಳೆ ಸೆಂಟ್ ಗಿಂಟ ಎಲ್ಲ ಹಾಕೊಂಡು ಗಂಧ ಒಳ್ಳೆ ಭೋಗ ಪಡೋದು. ಇವೆಲ್ಲ ಒಟ್ಟಾರೆ ಎಷ್ಟು ಐದು ಇಂದ್ರಿಯಗಳಿಂದಲೇ ಭೋಗ, ಏನು ಕೊಟ್ಟರು ಅಷ್ಟೇ. ಆ ರೀತಿಯಾಗಿ ಐದು ಇಂದ್ರಿಯಗಳಿಂದ ಭೋಗ ಏನಿದೆ ಅದು ಕೊಡುವಾಗ ಅದರ ಮೇಲೆ ಆಸಕ್ತಿಗಿದ್ದು ಪಡುವವ ಯಾವ ರೀತಿಯಲ್ಲಿ ಸಂತೋಷವಾಗಿರ್ತಾನೆ ಅದನ್ನು ಬಿಟ್ಟವನು ಇನ್ನೂ ಸಂತೋಷವಾಗಿರ್ತಾನಂತೆ. ಅದೇನು ವಿಚಿತ್ರವಾದ ಸಬ್ಜೆಕ್ಟ್ ಹೇಳ್ತಾ ಇದ್ದೀರಾ? ಯಾರಾದರೂ ಅದರ ಆಸಕ್ತಿ ಇರುತ್ತೋ ಅವನಿಗೆ ಸಂತೋಷ ಬರೋದು ಸತ್ಯ. ಅದರ ಮೇಲೆ ಆಸಕ್ತಿ ಇಲ್ಲದವನಿಗೆ, ಆಸಕ್ತಿ ಬಿಟ್ಟವನಿಗೆ ಸಂತೋಷ ಆಗುತ್ತಾ ಅಂದ್ರೆ ಹೇಳ್ತಾರೆ, ಸುಖ ಕೊಡದ ಪದಾರ್ಥ ಸುಖ ಕೊಡತಾ ಇದೆ ಅಂತ ತಿಳಿದವನಿಗೆ ಅಷ್ಟು ಸುಖ, ಆದರೆ ಸುಖ ಕೊಡುವವ ನಿಜವಾದ ದೇವ ಅಂತ ಎಚ್ಚರ ಬಂದವನಿಗೆ ಇನ್ನೆಷ್ಟು ಸುಖ ಆಗಬೇಕು ಅಂತ. ಅಂದರೆ ಹೇಳ್ತಾರೆ, ಈ ಪದಾರ್ಥಗಳನ್ನ ಬಯಸಿ 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 ಒದ್ದಾಡ್ತಾ ಇದ್ದೀವಿ. ಬಯಸಿದಾಗ ಒದ್ದಾಟ ಯಾಕೆ ಅಂದರೆ ಎಲ್ಲ ಪದಾರ್ಥಗಳ ಮೇಲೆ ಬಯಕೆ ಅಂತ ಬರುತ್ತೆ, ಅದರಲ್ಲಿ ಏನು ನಮಗೆ ಲೋಪ ಇಲ್ಲ, ಚೆನ್ನಾಗಿ ಬಯಕೆ ಬರುತ್ತೆ. ಬಯಕೆ ಬಂದರೂ ಪದಾರ್ಥ ಬರಲ್ಲ, ಯಾಕೆ? ಪದಾರ್ಥ ಬರಲಿಕ್ಕೆ ಬೇಕಾದ ಪುಣ್ಯ ಇಲ್ಲ. ಅದಕ್ಕೆ ದೇವ ಬಯಕೆ ಬರಲಿಕ್ಕೆ ಬೇಕಾದ ಸರಕಿದೆ, ಅದಕ್ಕೆ ಬಯಕೆ ಕೊಟ್ಬಿಡ್ತಾನೆ. ಪದಾರ್ಥ ಬರಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಅದಕ್ಕೆ ಪದಾರ್ಥ ದೂರವಾಗಿಡ್ತಾನೆ. ಬರೋದೇನು ದುಃಖ, ಬರಲಿಲ್ಲ 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 ಅನ್ನೋ ದುಃಖ. ಅದಕ್ಕೆ ಹೇಳ್ತಾರೆ, ಪದಾರ್ಥದ ಮೇಲೆ ಆಸೆ ಇತ್ತ ಅದು ಬರಲಿಲ್ಲ ಅನ್ನ ದುಃಖ ಕೂತಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗಾದರೆ ಈ ಪದಾರ್ಥ ಬರಲಿಲ್ಲ ಎಂಬ ದುಃಖ ಹೋಗಬೇಕಾ? ಅದಕ್ಕೆ ಹೇಳ್ತಾರೆ, ಪದಾರ್ಥವೇ ಸುಖ ಕೊಡೋದಾದರೆ ಪದಾರ್ಥ ಬರಲಿಲ್ಲ ಎಂಬ ದುಃಖ ನಿನಗಿರುವುದು ಸಹಜ. ಪದಾರ್ಥವೇ ಸುಖ ಕೊಡಲ್ಲ ಎಂಬುದು ನಿನ್ನ ಮನಮುಟ್ಟಿ ಗೊತ್ತಾದರೆ, ದೇವರೇ ಸುಖ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದರೆ, ಸುಖ ಕೊಡದೇ ಇರುವ ಕಸ ಪದಾರ್ಥ ಅದು ಬಂದರೆ ಎಷ್ಟು, ಬಿಟ್ಟರೆ ಎಷ್ಟು, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ಅಂದರೆ ಈಗ ಪದಾರ್ಥಗಳ ಮೇಲೆ ತುಂಬಾ ಮನಸ್ಸಿತ್ತು, ಯಾವುದು ಬಂದಿಲ್ಲ, ಕೆಲವು ಬಂತು ಕೆಲವು ಬರಲಿಲ್ಲ, ದುಃಖ ಒದ್ದಾಟ ಇದೆ. ಅವಾಗ ಮನಸ್ಸನ ನಿಯಮನ ಮಾಡಿದ, ಅಯ್ಯೋ ಇದ್ಯಾವುದು ಸುಖ ಕೊಡಲ್ಲ, ಇದ್ಯಾವುದು ನಿಜವಾದ್ದಲ್ಲ, ಅದರಿಂದ ಯಾವಾಗ ಬಿಟ್ಟು ಹೋಗೋದೆ. ಚೆನ್ನಾಗಿ ಮನಸ್ಸನ್ನು ತಯಾರು ಮಾಡಿಕೊಂಡ. ಅವಾಗೇನಾಯಿತು, ಹೊರಗಿನ ಸುಖಗಳಲ್ಲಿ ಬಯಕೆ ಕತ್ತರಿಸಿದ. ಬಯಕೆ ಕತ್ತರಿಸಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಪ್ರಶಾಂತವಾಗಿದ್ದಾನೆ. ಬಂದ್ರು ಇರ್ಲಿ ಬಿಡು, ನೋ ಪ್ರಾಬ್ಲಮ್, ಬಂತ ಸರಿ, ಬರಲಿಲ್ಲ ಇನ್ನ ಒಳ್ಳೇದು, ಆ ಥರ ಇದ್ದಾನೆ. ಅವನಿಗೆ ಸುಖ ಆಗ್ತಾ ಇರುತ್ತೆ, ಯಾವುದು ಬೇಕಾಗಿಲ್ಲ, ಪ್ರಶಾಂತವಾಗಿರ್ತಾನೆ. ಇದು ಒಂದು ಸ್ಥಿತಿ. ಇನ್ನೊಬ್ಬರಿದ್ದಾರೆ, ಏನದು ಅಂದ್ರೆ ಹೇಳ್ತಾರೆ, ಬ್ರಹ್ಮ ಯೋಗದಿಂದ ಕೂಡಿದವರು ಅಂತ. ಅವರು ಹೇಗಿರ್ತಾರೆ ಅಂದರೆ, ಪದಾರ್ಥದಲ್ಲಿರುವ ದೇವರೇ ಸುಖ ಕೊಡತಾ ಇದ್ದಾರೆ ಎಂಬ ಎಚ್ಚರದಿಂದ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಆನಂದ ಪಡತಾ ಇರುತ್ತಾರೆ. ಈ ಮೊದಲನೇ ವ್ಯಕ್ತಿ ಏನಿದ್ದಾನೆ, ಅವ ಪದಾರ್ಥದ ಮೇಲೆ ಆಸೆ ಬಿಡೋದರವರೆಗೆ ಮಾಡಿದ, ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡೋದು ಮಾಡಲಿಲ್ಲ, ಸುಮ್ಮನೆ ನನಗಿದು ಬೇಡ ಅಂತ ಕೂತ. ಅವನಿಗೆ ಸುಖ ಸಿಕ್ತು, ಆದರೆ ದೇವರ ಅರ್ಪಣೆ ಮಾಡಿ ಬ್ರಹ್ಮಯೋಗ, ಸ್ವಾಮಿಯೇ ಸ್ವತಂತ್ರ, ಅವನು ಏನು ಕೊಟ್ಟರೆ ನಾನು ಅನುಭವಿಸಬೇಕು, ಕೊಟ್ಟದ್ದನ್ನ ಅನುಭವಿಸಿ ದೇವರಿಗೆ ಅರ್ಪಣೆ ಮಾಡುವುದೇ ಯಜ್ಞ ಅಂತ ಯಾವನು ಮಾಡತಾ ಇರ್ತಾನೋ ಅದು ಬ್ರಹ್ಮಯೋಗದಿಂದ ಕೂಡಿದವ. ಅವನಿಗೆ ಬರುವಂತಹ ಸುಖ ಇನ್ಯಾರಿಗೂ ಬರಲ್ಲ, ಅಕ್ಷಯವಾದ ಸುಖ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಪದಾರ್ಥದಿಂದ ಸುಖ ಬರುತ್ತೆ ಅಂತ ತಿಳಿದವ ಒಬ್ಬ, ಇನ್ನೊಬ್ಬರು ಪದಾರ್ಥದಿಂದ ಬರ್ತಾ ಇಲ್ಲ, ಪದಾರ್ಥದಿಂದ ಬರ್ತಾ ಇದೆ ಅಂತ ತಿಳಿದು ಪದಾರ್ಥವನ್ನೇ ಬಯಸುವವರೊಬ್ಬರು, ಒಂದು ಸೆಕ್ಷನ್ ಆಯಿತು. ಇನ್ನೊಬ್ಬರು ಪದಾರ್ಥದಿಂದ ಸುಖ ಬರಲ್ಲ ಅಂತ ಅಷ್ಟು ಮಾತ್ರ ತಿಳಿದರು, ಆದ್ದರಿಂದ ಪದಾರ್ಥದ ಮೇಲೆ ವ್ಯಾಮೋಹ ಬಿಟ್ಟವರು ಇನ್ನೊಬ್ಬರು. ಮೂರನೆಯವರು ಬಂದು ಪದಾರ್ಥ ಸುಖ ಕೊಡಲ್ಲ, ದೇವರು ಸುಖ ಕೊಡ್ತಾರೆ ಅಂದ್ರೆ ದೇವರು ನಮಗೆ ಸುಖ ಕೊಡ್ತಾರೆ ಅಂದ್ರೆ ದೇವರು ಇರೋದ್ಯಾಕೆ ಸುಖ ಕೊಡ್ಲಿಕ್ಕೆ ಅಂತ ಆ ರೀತಿ ತಿಳ್ಕೊಂಡವರು ಮೂರನೆಯವರು. ನಾಲ್ಕನೆಯವರು ಬಂದ್ರು ಏನು ಅಂದ್ರೆ ಪದಾರ್ಥ ಸುಖ ಕೊಡಲ್ಲ, ದೇವರೇ ಸುಖ ಕೊಡ್ತಾನೆ, ಆ ಸುಖ ಬೇಡ, ದೇವರೇ ಬೇಕು ಅನ್ನೋರು ನಾಲ್ಕನೆಯವರ್ಗ ಬಂದ್ರು. ಅವಾಗ ದೇವ ನೋಡಿದ ಇವರಿಗೆ ಪದಾರ್ಥವೂ ಬೇಡ, ನಾನು ಕೊಡುವ ಸುಖವೂ ಬೇಡ, ನಾನೇ ಬೇಕಂತೆ. ಅವಾಗ ತಾನೇ ಬೇಕು ಅನ್ನೋರಿಗೆ ತನ್ನನ್ನೇ ಕೊಟ್ಟು ಬಿಡುತ್ತಾನೆ, ತನ್ನ ಸ್ನೇಹವನ್ನ ಕೊಡುತ್ತಾನೆ. ದೇವರ ಮೇಲೆ ಸ್ನೇಹದಿಂದ ಅಥವಾ ದೇವರು ನಮ್ಮ ಮೇಲೆ ಮಾಡುವ ಸ್ನೇಹದಿಂದ, ಆ ಶಬ್ದ ಚೆನ್ನಾಗಿ ಅರ್ಥ ಆಗಬೇಕು. ನಾವು ದೇವರ ಮೇಲೆ ಸ್ನೇಹ ಮಾಡುವುದಲ್ಲ, ದೇವ ನಮ್ಮ ಮೇಲೆ ಸ್ನೇಹ ಮಾಡಬೇಕು, ದೇವ ನಮ್ಮನ್ನ ಕರಿಬೇಕು ನೀನು ಬಾ ಅಂತ. ಅಂತ ಕಾಲಕ್ಕೆ ಆ ದೇವರ ಸ್ನೇಹದಿಂದ ಬರುವ ಸುಖ ಇನ್ನೆಲ್ಲೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆ ದೇವರು ಹತ್ರ ಕರೆದಾಗ, ನನ್ನವ ನೀನು ಅಂತ ಅಪ್ಪಿಕೊಂಡಾಗ ಬರುವಂತಹ ಸುಖ ಮೋಕ್ಷದಲ್ಲೂ ಬರಲ್ಲಂತೆ. ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಕ್ವಶನ್ ಮಾರ್ಕ್ ಹಾಕ್ಬಿಡುತ್ತಾರೆ. ಅದರಿಂದ ಭಗವಂತನ ವಿಶೇಷವಾದ ಬಯಕೆ, ಅವನೇ ಬೇಕೆಂಬ ಬಯಕೆಯೇ ನಮಗೆ ವಿಶೇಷ ಆನಂದ ಕೊಡುತ್ತೆ. ಅದನ್ನು ಹೇಳ್ತಾರೆ ಸುಖಂ ಅಕ್ಷಯ್ಯನಷ್ಣುತೆ, ವಿಶೇಷವಾದ ಆನಂದವನ್ನ ಪಡಿತಾರಂತೆ. ಕೊನೆಗೆ ಹೇಳ್ತಾರೆ ರಾಯರ ಮುಂದೆ ನಿಂತಾಗ, ಸ್ವಾಮಿ ಇದು ನೀವೇ ಪಡೆದಿದ್ದೀರಾ, ದೇವರೇ ಬೇಕು ಅಂತ ದೇವರನ್ನೇ ಪಡೆದು ಅಕ್ಷಯವಾದ ಸುಖ ಪಡೆದು ಬಿಟ್ಟಿದ್ದೀರಾ, ಒಳ ಕೂತಿದ್ದೀರಾ, ನಮಗದರ ಮೇಲೆ ಆಸೆಯೇ ಬರುತ್ತಾ ಇಲ್ಲ, ವಿಷಯವೇ ಗೊತ್ತಿಲ್ಲ. ಅದಕ್ಕೆ ನರಸಿಂಹದೇವರು ಕರೀತಾರೆ ಪ್ರಹ್ಲಾದ ಬಾ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ, ನಾ ಬರಲ್ಲ. ಯಾಕಪ್ಪ ಏನ್ ಮಾಡ್ತೇ ಇಲ್ಲಿ ಕೂತು, ಇವರೆಲ್ಲರಿದ್ದಾರಲ್ಲ ಸುತ್ತು, ಇವರನ್ನ ಕರ್ಕೊಂಡು ಬರ್ತೇನೆ. ಅಯ್ಯೋ ನಾನ ಇವರು ಬರೋದೇ ಇಲ್ಲ, ಯಾಕೆ ಇವರು ಡಿಪಾಸಿಟ್ಗಳು ಅದು ಇದು ಎಲ್ಲ ಇದೆ, ನಾವು ರಾಯರ ಹೆಸರು ನಿಲ್ಲಲ್ಲ. ಯಾಕೆ ಅಂದ್ರೆ ನಮಗೆ ಬೇಕಾದ್ರು ಕೊಡ್ತೀವಿ ಎಂಬ ಶಬ್ದ ಬರೋರಿಗೆ ರಾಯರತ್ನ ಇಡ್ತೀವಿ. ಹೆಚ್ಚು ಕಾಲ ಇದ್ರೆ ಮತ್ತಲ್ಲಿ ಪುಸ್ತಕ ತೆಗಿತಾರೋ ಉಪದೇಶ ಕೊಡ್ತಾರೋ ಅಂತ ಓಡಿ ಹೋಗ್ತಾ ಇರ್ತೀವಿ ನಾವು. ರಾಯರ್ ನೋಡ್ತಾರೆ ಎಂದಾದ್ರೂ ನಿಲ್ತಾರ, ಇವರ ಲಿಸ್ಟ್ ಬಿಟ್ಟು ಎಂದಾದ್ರೂ ಚೂರು ಜ್ಞಾನ ಕೊಡಿ ಅಂತ ಕೇಳ್ತಾರ ಅಂತ ರಾಯರು ಆಗಿರ್ತಾರಂತ ನಮಗೋಸ್ಕರ. ಅದಕ್ಕೆ ಹೇಳ್ತಾರೆ ರಾಯರು, ಇವರಿಗೆ ನಿನ್ನ ಎಚ್ಚರವೇ ಇಲ್ಲ ಹರಿಯೇ, ನಿನ್ನ ಎಚ್ಚರ ನನಗೆ ಅಕಿಂಚನ ಸಂಗಲಬ್ಧ. ನಾರದರ ಪಾದ ಸಂಘದಿಂದ ಅವರ ಪಾದವನ್ನು ಹಿಡಿದದ್ದಕ್ಕೆ ನಿನ್ನ ಅದ್ಭುತವಾದ ಪರಿಚಯ ಆಯಿತು ಹರಿಯೇ, ಇವರಿಗಂತವರು ಯಾರು ಸಿಗ್ತಾ ಇಲ್ಲ, ಅದಕ್ಕೆ ನಾನು ನಿನ್ನ ಪರಿಚಯ ಇವರಿಗೆ ಮಾಡಿಸಿಕೊಟ್ಟು ನಿನ್ನನ್ನು ತೋರಿಸಿ ಅವರನ್ನ ಕರಕೊಂಡೇ ನಿನ್ನ ಹತ್ರ ಬರ್ತೇನೆ ಅಂತ ರಾಯರು ಹೇಳಿದ್ದಕ್ಕೆ, ಪ್ರಹ್ಲಾದರಾಜರು ಹೇಳಿದ್ದಕ್ಕೆ ಅವಾಗ ದೇವರಂದ್ರು ಸರಿ, ಹೇಗೂ ಎಲ್ಲರ ಜವಾಬ್ದಾರಿ ಹೊತ್ತಿದ್ದೀಯಲ್ಲ, ಅದಕ್ಕೆ ನೀನು ಜವಾಬ್ದಾರಿ ತಗೋ. ಏನದು? ಅವರವರ ಗುರುಗಳನ್ನ ಅವರವರಿಗೆ ತೋರಿಕೊಡುವ ಜವಾಬ್ದಾರಿ ನಿನ್ನದು ಅಂದ್ರು. ದೊಡ್ಡ ಪೋರ್ಟ್ಫೋಲಿಯೋ ರಾಯರು ತಗೊಂಡಿದ್ದಾರೆ. ರಾಯರ ಹತ್ರ ಹೋದರೆ ನಮಗೆ ಯಾವ ಗುರುಗಳು ಬೇಕೋ ಅವರು ಸರಿಯಾಗಿ ತೆಕ್ಕೊಡ್ತಾರೆ. ಅವರೇ ಗುರುಗಳ, ಇನ್ನೊಬ್ಬರು ಗುರುಗಳ, ಈ ಹಾಗಾದ್ರೆ ಯಾರು? ಎಲ್ಲವನ್ನ ಚೆನ್ನಾಗಿ ತೋರಿಕೊಡುತ್ತಾರಂತೆ. ಅದಕ್ಕೆ ಹೇಳುತ್ತಾರೆ ದಾಸರು, ಎಂಥಾತ ಗುರುರಾಯನು ಈ ಜಗದ ಅಂತರ್ನಿಯಾಮಕನು ಅಂತ ಸ್ತೋತ್ರ ಮಾಡುತ್ತಾರೆ ರಾಯರ ಬಗ್ಗೆ. ಜಗತ್ತಿನ ಅಂತರ್ನಿಯಾಮಕತ್ವ ತತ್ವಾಭಿಮಾನಿಗಳಿಗೆ, ಪ್ರಹ್ಲಾದರಾಜರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಬರುತ್ತೆ ಅಂದ್ರೆ, ನರಸಿಂಹನ ಅನುಗ್ರಹದಿಂದ ಪ್ರತಿಯೊಬ್ಬರ ಅನಿರುದ್ಧ ದೇಹದಲ್ಲಿ ಇದ್ದುಕೊಂಡು ಅವರವರ ಗುರುಗಳವರಿಗೆ ಸಿಕ್ಕು ಸಾಧನ ಆಗುವ ಪರ್ಯಂತ ರಾಯರು ನಮ್ಮ ಹಿಂದೆ ಇದ್ದೇ ಇರ್ತಾರಂತೆ. ಆ ರೀತಿಯಾಗಿ ಪ್ರಹ್ಲಾದರಾಜರ ಕುರಿತು ಹೇಳುತ್ತಾರೆ ಅಂಥ ಮಹಾನುಭಾವರು. ಆ ರೀತಿಯಲ್ಲಿ ಅವರನ್ನ ಕೇಳೋಣ, ಸ್ವಾಮಿ ನೀವೇನು ಪಡ್ಕೊಂಡಿದ್ದೀರಾ, ನಮಗಾಗಿ ಕೂತಿದ್ದೀರಾ, ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲೇನೋ ತುಂಬಾ ಹೇಳಿದರು ಸ್ವಾಮಿ. ಬ್ರಹ್ಮವಿತು ಅಂತಾರೆ, ದೇವರೇ ಸ್ವತಂತ್ರ ಎಂಬ ಜ್ಞಾನ ಸದಾ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಅದು ಇರುವಂತೆ ಬರುವಂತೆ ಸದಾ ಇರುವಂತೆ ದಯಮಾಡಿ ಅಂತ ರಾಯರ ಮುಂದೆ ಒಮ್ಮೆ ಕೇಳಿದರು. ರಾಯರು ಪೂರ್ಣ ಅನುಗ್ರಹ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾರೆ. ಯೋಹಿ ಸಂಸ್ಪರ್ಶಜ ಭೋಗಾಹ, ಯೇಹಿ ಸಂಸ್ಪರ್ಶಜಾಹ ಭೋಗಾಹ ದುಃಖ ಯೋನಯ ಏವತೆ, ಆದ್ಯಂತವಂತಃಕೌಂತೆಯ ನತೇಶು ರಮತೆ ಬುಧ. ಇಲ್ಲಿ ಹೇಳ್ತಾರೆ, ಯೇಹಿ ಸಂಸ್ಪರ್ಶಜ ಭೋಗ, ಈ ಭೋಗಗಳೇನಿವೆ ಅಂಟಿನಿಂದ ಬರತಕ್ಕಂಥದ್ದು. ಸಂಸ್ಪರ್ಶ ಅಂದ್ರೆ ವಿಷಯ ಸಂಬಂಧ ಸಂಭೂತ. ನಾಳಿಗೆಯಿಂದ ಸುಖ ಬರಬೇಕಾ? ಪದಾರ್ಥದ ಅಂಟು ಬಂದಿರಬೇಕು. ಮೂಗಿನಿಂದ ಸುಖ ಬರಬೇಕಾ? ಆ ಪದಾರ್ಥದ ಅಂಟು ಬಂದಿರಬೇಕು. ಕಿವಿಯಿಂದ ಸುಖ ಬರಬೇಕಾ? ಶಬ್ದದ ಅಂಟು ಬರಬೇಕು. ಕಣ್ಣಿಂದ ಸುಖ ಬರಬೇಕಾ? ರೂಪದ ಅಂಟು ಬೇಕು. ಅಂಟಿಲ್ಲದೆ ಯಾವುದೂ ಸುಖ ಕೊಡಲ್ಲ. ಆ ಅಂಟಿನಿಂದ ಬರತಕ್ಕಂಥ ಏ ಭೋಗ, ಯಾವ ಭೋಗಗಳೆಲ್ಲ ಇವೆಯೋ ಅವೆಲ್ಲ ದುಃಖ ಯೋನಯ ಅಂತ ಹೇಳ್ತಾ ಇದ್ದಾರೆ. ದುಃಖವೇ ವಿಶೇಷವಾಗಿ ಯೋನಿ, ಮೂಲವಾಗಿರತಕ್ಕಂಥದ್ದು. ಅಂದ್ರೆ ಮೇಲೆ ನೋಟ ಪೊಟಾಶಿಯಂ ಸೈನೈಡ್ ವಿಷ, ಅದನ್ನ ಕ್ಯಾಪ್ಸೂಲ್ ಅಲ್ಲಿ ಒಳಗೆ ಹಾಕಿಬಿಟ್ಟಿದ್ದಾರೆ. ಮೇಲೆ ಅದಕ್ಕೆ ಯಾವುದು ಗ್ಲಿಸರಿನ್ ಕೋಟಿಂಗ್ ಕೊಟ್ಟಿದ್ದಾರೆ. ಬಾಯಲ್ಲಿ ಹಾಕೊಂಡ್ರೆ ಸಿಹಿಯಾಗಿರುತ್ತೆ. ಆ ಸಿಹಿ ನೀವು ಮುಗಿಯೋದ್ರೊಳಗೆ ನಾವೇ ಹೊರಟೋಗಿರ್ತೀವಿ ಅಲ್ವಾ. ಆದ್ದರಿಂದ ಈ ಹೊರಗಿನ ಎಲ್ಲಾ ಭೋಗಗಳು ಎಂಥವು ಅಂದ್ರೆ ಮೇಲೆ ಸಿಹಿಯನ್ನ ಹೊತ್ತುಕೊಂಡ ವಿಷಗಳೇ ಆಗಿವೆ. ಅದರಿಂದ ಯಾವ ವಿಷ ಬರುತ್ತೆ ಅಂದ್ರೆ ಮೇಲ್ನೋಟಕ್ಕೆ ಸುಖ, ಕೊನೆಗೆ ನಮ್ಮನ್ನ ಮುಗಿಸೋದು ದುಃಖದಲ್ಲೇ. ಅದು ಯಾವ್ದು ಬೇಕಾದ್ರೂ ತಗೊಳ್ಳಿ. ಎಲ್ಲಿಗೆ ಹೋಗ್ತೀರಾ? ಸುಖ ಇದೆ ಅಂತ ಹೋಗ್ತೀರಾ? ದುಃಖವೇ ಕೊನೆಗೆ ಉಳಿಯುತ್ತೆ. ಅದೇನು ಬೇಕಾದರೂ ಇಲ್ಲಿ ನಮ್ಮ ಜೀವನದಲ್ಲಿ ಸಿಗುವಂಥದ್ದೆಲ್ಲ ದುಃಖವೇ ಪ್ರಧಾನವಾಗಿ ಬರ್ತಾ ಇರೋದು. ಮೇಲ್ನೋಟಕ್ಕೆ ಸುಖ ಆದ್ಯಂತವಂತಹ, ಅದಕ್ಕೆ ಉತ್ಪತ್ತಿ ಇದೆ, ವಿನಾಶ ಇದೆ. ಅಂದರೆ ಹೇಳ್ತಾರೆ, ಯಾವ ಸುಖ ಆದರೆ ಆದಿ ಅಂತ್ಯಗಳೆಲ್ಲ ಸದಾ ಬರ್ತಾ ಇರುತ್ತೆ, ಅಂಥ ಸುಖ ಇದೆಯಾ ಅಂತ ನೋಡಬೇಕಂತೆ. ಇದು ಈಗ ಬರುತ್ತೆ, ನಾಳೆ ಹೋಗುತ್ತೆ, ನಿನ್ನೆವರೆಗಿಲ್ಲ, ಈಗ ಬಂತು, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಇಂಥದ್ದಕ್ಕೆ ಯಾಕೆ ಒದ್ದಾಡುತ್ತೀರಾ? ಹೌದ್ರಿ, ನಮಗೆ ಯಾವಾಗ್ಲೂ ಇರುವಂತಹ ಸುಖ ಸಿಗ್ತಾ ಇಲ್ಲ, ಈಗ ಸಿಗೋದಾದ್ರೂ ಬಿಟ್ಟುಬಿಟ್ರೆ ನನ್ನ ಗತಿ ಏನು ಅಂತ ನಮ್ಮ ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. ಅವಾಗ ಹೇಳ್ತಾರೆ, ಈಗ ಸಿಗುವ ಸುಖ ಏನಿದೆ ಅದು ಬಿಡುವಂತ ಯಾರು ಹೇಳುತ್ತಾ ಇಲ್ಲ. ಕೊಡುವಾಗ ಕೊಡುವವ ಸ್ವಾಮಿ ಅಂತ ತಿಳಿದುಪಟ್ಟರೆ ಆಗ ಒಳ್ಳೆ ಸದಾ ಇರುವ ಸುಖ ನಮಗೆ ಸದಾ ಸಿಗುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಆದ್ಯಂತವಂತಹ ಕೌಂತೆಯ ನತೇಶು ರಮತೆ ಬುಧ, ಆ ರೀತಿಯಾದ ಹೊರಗಿನ ಇಂದ್ರಿಯ ಸ್ಪರ್ಶಾದಿಗಳಿಂದ ಬರತಕ್ಕಂಥ ಸುಖದಲ್ಲಿ ಜ್ಞಾನಿಯಾದವನು ಎಂದೂ ಕೂಡ ಸಂತೋಷ ಪಡುವುದಿಲ್ಲ. ಅಂದ್ರೆ ಬುದ್ಧಿವಂತನಾದವ ಪಡಲ್ಲ, ಯಾಕಂದ್ರೆ ಇದು ನಾನು ಮುಟ್ಟಿಕೊಂಡ್ರೆ ದುಃಖ ಖಚಿತ ಎಂಬುದು ಚೆನ್ನಾಗಿ ಗೊತ್ತಿರುತ್ತೆ. ಆದ ಕಾರಣ ತಂಟೆಗೆ ಹೋಗಲ್ಲಂತೆ, ಬೇಡಪ್ಪ ನೀನು ಬೇಡ, ನಿನ್ ಸುಖ ಬೇಡ, ನನ್ನ ಪಾಡಿಗೆ ನಾನಿರ್ತೇನೆ ಅಂತ ಹೇಳ್ತಾ ಹೋಗ್ತಾ ಇರ್ತಾನೆ. ಯಾಕೆ? ಏನೋ ಒಂದು ಕಾದಿರುತ್ತಲ್ಲಿ ಸುಖ ಅಂತ ಮೇಲ್ನೋಟಕ್ಕೆ ಹೋಗ್ತೀವಿ, ದುಃಖವೇ ಕಾದಿರುತ್ತೆ. ಇನ್ನ ಅವಾಗ ಮನಸ್ಸು ಬರುತ್ತೆ, ನಮಗೆ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಗೀತೆ ಕೇಳ್ತೀವಲ್ಲ ಸುಖ ಅಂತ ಏನೇನು ಕಾಣತಾ ಇದೆಲ್ಲ ದುಃಖದಲ್ಲೇ ಪರಿಣಾಮ ಆಗುತ್ತೆ ಅಂತ ಇವರು ಗೊತ್ತಾಗ್ಬಿಡುತ್ತಲ್ಲ, ಮತ್ತೆ ನಾಳೆಯಿಂದ ಬಿಟ್ಬಿಡೋಣವಾ ಅಂದ್ರೆ ಬಿಡ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಆ ಸುಖದ ಮೇಲೆ ವ್ಯಾಮೋಹ ಜನ್ಮ ಜನ್ಮಗಳಿಂದ ಹೇಗೆ ಆ ಕೆಸರಿಂದ ಹತ್ತು ಸಲ ತೊಳೆದರೆ ಹೇಗೆ ಲೇಯರ್ ಕೈ ಮೇಲೆ ಹೇಗೆ ಕೊಡುತ್ತೋ ಆ ತರ ಸಂಸ್ಕಾರಗಳು ಕೂತಿವೆ. ಒಮ್ಮೆ ಕೇಳಿದರೆ ಬಿಟ್ಟು ಹೋಗೋದಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇವೆಲ್ಲವೂ ಕೂಡ ಅಂಟು, ಪದಾರ್ಥಗಳ ಅಂಟಿನಿಂದ ಬರುವ ಸುಖದ ಅಂಟು ಮನಸ್ಸಿಗೆ ಅಷ್ಟು ಹಿಡಿದು ಕೂತಿದೆ, ಅದು ಬಿಡ್ಲಿಕ್ಕಾಗ್ತಾ ಇಲ್ಲ. ಬಿಡಬೇಕಾ? ನನ್ನ ಶರಣಾಗತರಾಗಿ, ನಾನೇ ಬಿಡಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇನ್ನ ಶಕ್ನೋತಿ ಇಹೈ ವಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧದ್ಭವಂ ವೇದಂ ಸಯುಕ್ತಃ ಸಸುಖಿ ನರಃ. ಶರೀರ ವಿಮೋಕ್ಷಣಾತ್, ಅಂದರೆ ಶರೀರ ಬಿಡಲಿಕ್ಕೆ ಮೊದಲೇನೆ, ಶರೀರ ಇರುವಾಗಲೇನೆ ಯಾವನಾದರೆ ಈ ಕಾಮ ಕ್ರೋಧ ಎರಡರಿಂದ ಹುಟ್ಟಿದ ವೇಗವನ್ನ, ಯಾವುದರ ಮೇಲೆ ಬಯಕೆ ಬರುತ್ತೆ ಆ ಬಯಕೆ ಬಂದ ಕೂಡಲೇ ವೇಗ ಜಾಸ್ತಿ ಆಗುತ್ತೆ, ಆ ವಸ್ತುವನ್ನು ಪಡೆಯಲೇಬೇಕು. ಆ ಕಾರು ಅಂತ ಗೊತ್ತಾಯಿತು, ಟಿವಿ ಅಂತ ಗೊತ್ತಾಯಿತು, ಚೆನ್ನಾಗಿದೆ ಅಂತ ಗೊತ್ತಾಯಿತು, ಗೊತ್ತಾದ ಕೂಡಲೇ ಹೋಗಿ ಬುಕ್ ಮಾಡಿ ತಂದದ್ದಾಯಿತು. ಆ ಮನಸ್ಸಿನಲ್ಲಿ ವೇಗ ಬರ್ತಾ ಇರುತ್ತೆ, ಅದನ್ನು ತಡಕೊಂಡವನೇ ಆ ಯೋಗಿ ಅಂತ ಹೇಳ್ತಾರೆ. ಅಂದರೆ ಯೋಗಿಗಳಿಗೂ ಮಾಮೂಲು ಜನಕ್ಕೂ ವ್ಯತ್ಯಾಸ ಏನು ಅಂದರೆ, ಇಬ್ಬರಿಗೂ ಆಲೋಚನೆ ಬರ್ತಾ ಇರುತ್ತೆ, ಇಬ್ಬರಿಗೂ ಬೇಕೆಂಬ ಬಯಕೆಗಳು ಹುಡ್ತಾನೆ ಇರುತ್ತೆ. ಆದರೆ ಯೋಗಿ ಆದವ ಅದನ್ನು ತಡೀತಾನೆ, ಸಾಮಾನ್ಯ ಜನ ಅದಕ್ಕೆ ತಾನೇ ವಶನಾಗಿ ಹೊರಟೋಗ್ತಾನೆ. ಇದು ವಿಚಾರ ಅಂದರು. ಇಷ್ಟೇ, ಈ ಚಿಕ್ಕ ಚಿಕ್ಕ ನದಿಗಳಿವೆ, ಪೆನ್ನಾ ನದಿ ಇದೆ, ಆದಮೇಲೆ ಕೆಲವೆಲ್ಲ ಚಿಕ್ಕ ಚಿಕ್ಕ ಉಪೇಂದ್ರ ನದಿ ಇವೆಲ್ಲ ಇವೆ. ಅವೆಲ್ಲ ಎಂಥವು ಅಂದ್ರೆ ನೀರೇ ಇರಲ್ಲ, ಅಲ್ಲಲ್ಲಲ್ಲಿ ನೀರು ಭೂಮಿ ತೋಡಿ ಉಸು ತೋಡಿ ಅಲ್ಲಲ್ಲಿ ನೀರು ತಗೊಳ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ. ಹೇಗೆ ಬರುತ್ತೆ ಅಂದ್ರೆ ಅಲ್ಲಿರುವ ಆ ಅಗಸರು ಒಗಿತಾ ಇರ್ತಾರಲ್ಲ, ಬಟ್ಟೆ ಒಗಿತಾ ಇರ್ತಾರೆ, ಅವರಿಗೆ ಅಲ್ಲಿರುವ ಉಸು ಎಲ್ಲ ಹಾರತಾ ಇರುತ್ತಂತೆ ಆ ನೀರು ಬರುವ ವೇಗಕ್ಕೆ. ಅದು ನೋಡಿ ಆ ಹಾರೋ ಎಷ್ಟಿರುತ್ತೆ ನೋಡಿ ಆ ವೇಗವನ್ನ ಅಂದಾಜು ಮಾಡಿ ಏನು ಮಾಡುತ್ತಾರೆ ಅಂದ್ರೆ ಆ ಪಾತ್ರೆಗಳನ್ನ ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಓಡುತ್ತಾರವರು. ಅಲ್ಲೇ ಇದ್ರೆ ಮುಗಿದೋಯ್ತು, ಅವರನ್ನ ಕೊಚ್ಚಿ ಹಾಕ್ಬಿಡುತ್ತೆ. ಏಕಕಾಲದಲ್ಲಿ ಬರುತ್ತೆ, ಕೊಚ್ಚಿ ಹಾಕುತ್ತೆ, ಮೂರು ದಿವಸದಲ್ಲಿ ಮತ್ತೂ ಇಷ್ಟು ನೀರು ಬಂತ ಅಂಬೋ ರೀತಿಯಲ್ಲಿ ಆಗ್ಬಿಡುತ್ತೆ. ಈ ತರ ಇರುತ್ತೆ ಇವೆಲ್ಲ. ನಮ್ಮ ಕರ್ಮ ಪ್ರವಾಹವು ಅಂಥದ್ದೆ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಬಂತ ನಮ್ಮನ್ನೇ ಕೊಚ್ಚಿ ಹಾಕ್ತಾ ಇರುತ್ತೆ. ಅದು ಬಂದಾಗ ಹೇಗೆ ಅಲ್ಲಿದ್ದವರು ಅದು ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಎಲ್ಲ ಬಿಟ್ಟು ಬದಿಗೆ ಬಂದು ಬದುಕಿದ್ರು ಇಲ್ಲ ಅದರಲ್ಲೇ ಇದ್ರ ಕೊಚ್ಚಿಕೊಂಡೇ ಹೋಗ್ಬಿಡುತ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಯಾರಾದರೆ ಒಂದು ನಮ್ಮ ಹಿಂದಿನ ಕರ್ಮಾನುಸಾರ ಆ ಪ್ರವಾಹ ಬಂದೇ ಬರುತ್ತೆ. ಮನುಷ್ಯನಾಗಿ ಹುಟ್ಟಿದವನಿಗೆ ಬಯಕೆಗಳು ಸಿಟ್ಟು ಬಂದೇ ಬರುತ್ತೆ. ಅದು ಯಾರಿಗೂ ಏನಪ್ಪ ಇವರು ಬರಲ್ಲೇ ಬರಲ್ಲ ಚೆನ್ನಾಗಿರ್ತಾರೆ ಎಂಬುದು ಇಲ್ಲವೇ ಇಲ್ಲ. ಸ್ವಾಮಿಗಳಾಗ್ಲಿ ಯಾರೇ ಆಗ್ಲಿ, ಮನುಷ್ಯರು ಅಂತ ಹುಟ್ಟಿದ ಮೇಲೆ ಈ ಅನ್ನ ಉಂಡ ಮೇಲೆ ಸಿಟ್ಟು ಬಂದೇ ಬರುತ್ತೆ, ಬಯಕೆಗಳು ಬಂದೇ ಬರ್ತಾ ಇರುತ್ತೆ ಮನುಷ್ಯರು ಅಂದ ಮೇಲೆ. ಅದನ್ನು ನಿಯಮನ ಮಾಡಿದರೇನೆ ದೊಡ್ಡವರು ಅಂತ ಹೇಳುತ್ತಾರೆ. ಅಷ್ಟೇ ಹೊರತು ನಮಗೂ ಕೂಡ ಹುಟ್ಟಿದಾಗ್ಲಿಂದ ಬಯಕೆಗಳೇ ಹುಡ್ತಾ ಇಲ್ಲ ಅಂದ್ರೆ ನಮ್ಮ ಸಂತೋಷ ಯಾರಿಗಿರಲ್ಲ. ಮತ್ತೆ ಹುಟ್ಟುತ್ತೆ, ಹುಟ್ಟಿದ ಮೇಲೆ ಅದನ್ನ ಕಂಟ್ರೋಲ್ ಮಾಡಿದರೇನೆ ಸಂತೋಷ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಶಕ್ನೋತಿ ಇಹ ಇವ ಯಶ್ ಸೋಢುಂ, ಯಾವನಾದರೆ ತಡೆಯಲಿಕ್ಕೆ ಶಕ್ತಿವಂತನಾಗ್ತಾನೋ ಯಾವಾಗ, ಪ್ರಾಕ್ ಶರೀರ ವಿಮೋಕ್ಷಣಾತ್, ಶರೀರ ಬಿಡುಗಡೆ ಆಗಲಿಕ್ಕೆ ಮೊದಲೇ ಇದನ್ನ ತಡಕೊಳ್ಳಿಕ್ಕೆ ತಾಕತ್ತು ಯಾವನಿಗಿರುತ್ತೋ ಯಾವ ತಡಿಬೇಕು. ವೇಗಂ ಶಕ್ನೋತಿ ಸೋಢು, ಈ ವೇಗ ಕಾಮ ಕ್ರೋಧಗಳಿಂದ ಹುಟ್ಟಿದ ವೇಗವನ್ನ ತಡೆಯಲಿಕ್ಕೆ ಯಾವನಿಗಾಗುತ್ತೋ ಸಯುಕ್ತ, ಅವನೇ ಯೋಗದಿಂದ ಕೂಡಿಕೊಂಡವ. ಅಷ್ಟೇ ಅಲ್ಲ, ಸುಖವಂತನಾಗ್ತಾನೆ ಅಂತ ಹೇಳ್ತಾರೆ. ಇವಾಗ ಪ್ರಶ್ನೆ ಬರುತ್ತಲ್ಲಿ, ಬಯಕೆಯ ಪ್ರವಾಹ ಕೊಚ್ಚಿ ಹಾಕ್ತಾ ಬರ್ತಾ ಇದೆ, ಸಿಟ್ಟು ಬಂದಾಗಂತೂ ಪ್ರವಾಹ ಕೊಚ್ಚಿ ಹಾಕ್ತಾನೆ ಇರುತ್ತೆ. ನಮಗೆ ಸಿಟ್ಟು ಬಂತ ಕಂಟ್ರೋಲೇ ಇರಲ್ಲ, ಹೋಗೇ ಬಿಡ್ತಾ ಇರ್ತೀವಿ ಆಚೆಯವರ ಮೇಲೆ. ಅದನ್ನ ನಿಗ್ರಹ ಮಾಡುವುದು ಹೇಗೆ ಅಂತ ಪ್ರಶ್ನೆ. ಇಲ್ಲಿ ಹೇಳಿದ್ದೇನೋ ಚೆನ್ನಾಗಿದೆ, ಆ ಎರಡೂ ಬಂದಾಗ ಬಯಕೆಯ ಪ್ರವಾಹ ಸಿಟ್ಟಿನ ಪ್ರವಾಹ ಬಂದಾಗ ಯಾವನು ಕಂಟ್ರೋಲ್ ಮಾಡುತ್ತಾನೋ ಅವನು ಸುಖಿಯಾದವ ಅಂತ ಸ್ಟೇಟ್ಮೆಂಟ್ ಆಯಿತು, ನಮಗೆಲ್ಲ ಗೊತ್ತಾಯಿತು. ಮತ್ತು ಪ್ರಶ್ನೆ ಉಳಿದದ್ದಷ್ಟೇ, ನಾಳಿಂದ ಆ ಎರಡರನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತಾನೆ ನಮ್ಮ ಪ್ರಶ್ನೆ ಉಳಿಯುತ್ತೆ, ಅದು ಹಾಗೆ ಉಳಿದು ಬಿಡುತ್ತೆ. ಅದ ಕೃಷ್ಣ ಹೇಳ್ತಾನೆ, ಆ ಎರಡೂ ನಿಮಗೆ ನಿಯಮ ಮಾಡಬೇಕಾ, ಮಾಡಬೇಕಾದರೆ ಇಷ್ಟೇ, ಆ ಪ್ರವಾಹ ಯಾರು ಕೊಟ್ಟಿದ್ದಾರೋ, ಇಷ್ಟು ನೋಡಿ ಪ್ರವಾಹ ಬರ್ತಾ ಇದೆ ನದಿಯಲ್ಲಿ, ತುಂಬಾ ಪ್ರವಾಹ ತುಂಬಾ ದೂರದಲ್ಲೇ ಬರ್ತಾ ಇದೆ, ತುಂಬಾ ದೂರದಿಂದನೇ ಬರ್ತಾ ಇದೆ. ಬರುವಾಗ ಪ್ರವಾಹದಿಂದ ತಪ್ಪಿಸಿಕೊಳ್ಳುವುದು ಎರಡು ರೀತಿ. ಏನು ಅದು? ಏನಂದ್ರೆ ಪ್ರವಾಹ ಬಂದದ್ದನ್ನು ಅದರೊಳಗೆ ನಿಂತು ದೃಢವಾಗಿ ನಿಂತು ತಪ್ಪಿಸಿಕೊಂಡ್ರೆ ಬಹಳ ಹೀರೋ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಹಾಗಲ್ಲ, ಇನ್ನೊಂದು ಮಾಡಬಹುದಲ್ಲ. ಪ್ರವಾಹ ಬರುವಾಗ ಮೊದಲೇನೆ ಅಲ್ಲಿ ಗೇಟ್ ಎಲ್ಲ ಇಟ್ಟಿರ್ತಾರೆ, ಅದೇ ಕ್ಲೋಸ್ ಮಾಡಿಬಿಟ್ರೆ ಪ್ರವಾಹ ಅಲ್ಲೇ ತಡೆಯುತ್ತೆ, ಇಲ್ಲಿದ್ದವರು ಬದುಕುತ್ತಾರೆ. ಹಾಗೂ ಮಾಡಬಹುದು ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಡ್ಯಾಮ್ ಏನು ಆ ಗೇಟ್ಸ್ ಇರುತ್ತಲ್ಲ, ಆ ತರ ಒಳಗೆ ಭಗವಂತ ಇದ್ದಾನೆ. ಅವನೇ ಪ್ರವಾಹ ಬರುವಂತೆ ಮಾಡುತ್ತಾ ಇದ್ದಾನೆ. ಅವನ ಪಾದಕ್ಕೆ ಬಿದ್ದರೆ ಅವನೇ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿಬಿಡುತ್ತಾನೆ. ಅವಾಗೆ ಎಷ್ಟೇ ಪ್ರವಾಹ ಬಂದರೂ ಕೂಡ ನಮಗೇನಿಲ್ಲ, ಸೇಫ್ ಆಗಿರ್ತೀವಿ. ಡ್ಯಾಮ್ ನೋಡಿದ್ರೆ ತುಂಬಿ ಓವರ್ ಫ್ಲೋ ಆಗ್ತಾ ಇರುತ್ತೆ, ಈಚೆ ಕಡೆ ಇದ್ದವರಿಗೆ ಚಿಕ್ಕದಾಗಿ ಕಾಲು ಹರಿದು ಬರ್ತಾ ಇರುತ್ತೆ, ಅಷ್ಟೇ ಇರುತ್ತೆ. ಆ ತರ ಚೆನ್ನಾಗಿರ್ತೇವೆ. ಅದಕ್ಕೆ ಭಗವಂತನ ಶರಣಾಗತರಾದರೆ ಹೊರತು ಈ ಕಾಮ ಕ್ರೋಧಾದಿಗಳಿಂದ ಬರತಕ್ಕಂಥ ವೇಗವನ್ನ ತಡೆಯಲಿಕ್ಕೆ ಬೇರೆ ಗತಿ ಇಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನ ಯೋ ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತ ಅಧಿಗಚ್ಚತಿ ಹೇಳ್ತಾರೆ. ಯಾವನಾದರೆ ಅಂತಃಸುಖ ಒಳಗೇ ಸುಖ ಪಡತಾ ಇರ್ತಾನೋ, ಅಂತರಾರಾಮ ಅಂದ್ರೆ ಮನಸ್ಸಿನ ತನ್ನ ಒಳಗೇನೆ ಪ್ರಶಾಂತವಾಗಿರ್ತಾನೋ, ತಥಾ ಅಂತರ್ಜ್ಯೋತಿರೇವಚ ಒಳಗೇ ಎಲ್ಲಾ ಜ್ಞಾನವನ್ನು ಪಡೆದಿರ್ತಾನೋ, ಒಂದಕ್ಕೊಂದು ಒಂದಕ್ಕೊಂದು ಒಳಗೇ ಎಲ್ಲಾ ಜ್ಞಾನ ಪಡೆದಿರ್ತಾನೋ. ಮೇಲೆ ತೋರಲ್ಲ, ಒಳಗೆಲ್ಲ ತಡ್ಕೊಂಡಿರ್ತಾರೆ. ಒಳ್ಳೆ ಜ್ಞಾನ ಇರುತ್ತೆ, ಆ ಜ್ಞಾನದಿಂದ ಏನಾಗುತ್ತೆ, ಆರಾಮಾಗಿರ್ತಾರೆ. ಆರಾಮಾಗಿದ್ರೆ ಏನಾಗುತ್ತೆ, ಒಳಗೆ ಸುಖ ಇರುತ್ತೆ. ಹೌದಾ? ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ. ಒಳಗೆ ಜ್ಞಾನವಂತನಾಗಬೇಕು. ಆ ಜ್ಞಾನದಿಂದ ನೋಡಿ, ಜ್ಞಾನವೇನೋ ಬಂತು, ಬಂದ ಜ್ಞಾನ ಒಬ್ಬರೇ ಕೂತು ಆ ಜ್ಞಾನವನ್ನು ಚಿಂತನೆ ಮಾಡುತ್ತಾ ಓ ಹೀಗಿದೆ ಹೀಗಿದೆ ಅಂತ ತಿಳಿದು ಒಳಗೊಳಗೆ ಆನಂದ ಪಟ್ಟರೆ ಉಂಟು. ಹಾಗಲ್ಲದೆ ಜ್ಞಾನವೇನು ಬರ್ತಾ ಇದೆ, ಅದು ಒಳಗೆ ಅನುಭವಕ್ಕೆ ಇಳಿಲಿಕ್ಕೆ ಟೈಮೇ ಇಲ್ಲ, ಇನ್ನೊಬ್ಬರು ಹೇಳೋದ್ರಲ್ಲೇ ಟೈಮ್ ಆಗ್ತಾ ಇದೆ, ನಾನು ಒಬ್ಬನೇ ಕೂತ್ಕೊಂಡು ಅನುಭವಿಸಲಿಕ್ಕೆ ಟೈಮೇ ಇಲ್ಲ ಅಂತ ಕಾಲಕ್ಕೆ ಏನಾಗುತ್ತೆ ಅಂದರೆ ಬಂದದ್ದು ವಾಂತಿ ಮಾಡಿದಂತೆ ಎಲ್ಲರಿಗೂ ಹೇಳೋದ್ರಲ್ಲೇ ತಾತ್ಪರ್ಯ ಆಗುತ್ತೆ, ನಮ್ಮ ಜೀರ್ಣಕ್ಕೆ ಬರಲ್ಲ. ಹಾಗಲ್ಲ ಅಂತೆ, ಯಾವುದು ಬರುತ್ತೋ ಅದನ್ನು ಅನುಭವಿಸಿ ಅನುಭವಿಸಿದ ಮೇಲೆ ಹೇಳಬೇಕಂತೆ. ನಾವೆಲ್ಲ ಹಾಗಲ್ಲ, ಪುಸ್ತಕ ನೋಡಿ ಹೇಳೋರಷ್ಟೇ. ನಾವ್ಯಾರು ಅನುಭವದಿಂದ ಎಲ್ಲ ಕೇಳಿದ್ದು ಇಲ್ಲ ಅಂದ್ರೆ ಮತ್ತೆ ನಿಮ್ ಪ್ರವಚನ ಕೇಳಬೇಕು ಅಂದ್ರೆ, ಅನುಭವ ಇಲ್ಲದವರೆಲ್ಲ ಪ್ರವಚನಕ್ಕೆ ಬರ್ತಾ ಇದ್ದೀರಲ್ಲ, ನಿಮ್ ಪ್ರವಚನವನ್ನು ನಾವ್ಯಾಕೆ ಕೇಳಬೇಕು ಅಂತ ಮತ್ತೆ ಪ್ರಶ್ನೆ ಬಂದಿತ್ತು. ಉತ್ತರ ಇಷ್ಟೇ, ಏನೂ ಕೇಳದೇ ಇರುವುದಕ್ಕಿಂತ ಚೂರಾದರೂ ಕೇಳೋದು ಉತ್ತಮ ಅಂತ. ಪೂರಾ ಎರಡೂ ಕಣ್ಣು ಇಲ್ಲದೆ ಇರೋದಕ್ಕಿಂತ ಚೂರು ಒಂದು ಕಣ್ಣಾದರೂ ಇದ್ರೆ ಉತ್ತಮ. ಚೂರು ಸಬ್ಜೆಕ್ಟ್ ಆದರೂ ತಿಳಿದಿರೋಣ, ಅಂತವರು ಸಿಕ್ಕಾಗ ಮತ್ತೆ ಅವರಿಂದ ಕೇಳೋಣ ಅಂತಷ್ಟೇ, ಇನ್ನೇನೂ ಇಲ್ಲ. ಅಷ್ಟೇ ಹೊರತು ನಾವೇನೋ ಬಂದುಬಿಟ್ಟು ನಾವೆಲ್ಲ ಹೇಳಿದವರೆಲ್ಲ ದೇವರ ದರ್ಶನ ಮಾಡ್ಕೊಂಡು ಬಂದವರು ಅಂತ ಭ್ರಾಂತಿ ಯಾರಿಗೂ ಬೇಡ. ಎಲ್ಲಾ ಸೇರಿಂಗ್ ಸೇಮ್ ಬೋಟ್, ಎಲ್ಲರೂ ಒಂದೇ ತರ ಹೋಗ್ತಾ ಇದ್ದೀವಿ. ನಿಮಗೆ ಹೇಳೋದು ಕೇಳಿಸಲ್ಲ ಅಂತ ಚೂರು ಮೇಲೆ ಕೂತು ಹೇಳ್ತಾ ಇರ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ಜ್ಞಾನಿಗಳಿರ್ತಾರೆ, ಅವರು ಅನುಭವದಿಂದ ಹೇಳುತ್ತಾರೆ. ಒಬ್ಬರು ಮಹಾನ್ ಭಾವಿಸಿದ್ರು, ಅವರ ಹತ್ರ ಅವರ ಚರಿತ್ರೆ ಬರುತ್ತೆ. ಯಾರೊಬ್ಬರು ಬಂದ್ರಂತೆ, ನನಗೆ ಮಧು ವಿದ್ಯಾ ಉಪಾಸನೆ ಹೇಳಿಕೊಡಿ. ಉತ್ತರ ಕೊಟ್ಟದ್ದೇನು ಅಂದ್ರೆ, ಅವರು ನನಗೆ ಎಟಕಲಿಲ್ಲ, ಅನುಭವಕ್ಕೆ ಎಟಕಿಲ್ಲ, ನಿಂಗೇನು ಉಪದೇಶ ಕೊಡ್ತೇನೆ ಹೋಗು ಅಂದ್ರು. ಅಲ್ಲ, ಪುಸ್ತಕದಲ್ಲಿದ್ದದ್ದು ಹೇಳಬಹುದಲ್ಲ, ಪುಸ್ತಕದಲ್ಲಿದ್ದದ್ದು ಹೇಳಲಿಕ್ಕೆ ನಾನ್ ಯಾಕೆ, ನೀನೇ ಓದ್ಕೋ ಅಂತ. ಪುಸ್ತಕದಲ್ಲಿದ್ದದ್ದು ಹೇ ಓದಿ ಹೇಳಲಿಕ್ಕೆ ನಾನು ಯಾಕೆ, ನೀನೇ ಓದಿಕೋಬಹುದು. ಪುಸ್ತಕದಲ್ಲಿದ್ದದ್ದು ಮಸ್ತಕಕ್ಕೆ ಬಂದು ಅನುಭವಕ್ಕೆ ಬಂದರೆ ಆಗ ನಾನು ಹೇಳಿದರೆ ನಿನಗೆ ಜೀರ್ಣ ಆಗುತ್ತೋ, ಇಲ್ಲದಿದ್ದರೆ ತಿಳ್ಕೊಂಡೇನು ಉಪಯೋಗ ಅಂದರೆ. ಅವರ ಒತ್ತು ಎಲ್ಲಿತ್ತು, ಜ್ಞಾನ ಅನುಷ್ಠಾನಕ್ಕೆ ಬರಬೇಕು ಅಂತ, ಅದನ್ನೇ ಹೇಳ್ತಾರೆ. ಅಂತರ್ಜ್ಯೋತಿ ಅಂದರೆ ಜ್ಞಾನ ಪಡಕೊಂಡವ, ಪಡಕೊಂಡ ಜ್ಞಾನ ಅನುಭವಕ್ಕೆ ಬಂದವ, ಅಂಥವ ಹೇಗಿರ್ತಾನೆ? ಅಂತರಾರಾಮ, ವಿಶೇಷವಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ಪ್ರಶಾಂತವಾಗಿರ್ತಾನೆ, ಅವನಿಗೇನಾಗುತ್ತೆ? ಅಂತಃಸುಖ, ಒಳಗೆ ಸುಖವಾಗಿರ್ತಾನೆ. ಅವನೇ ಸಯೋಗಿ, ಅವನೇ ಯೋಗಿ. ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತ ಅಧಿಗಚ್ಚತಿ. ಬ್ರಹ್ಮಭೂತ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಭೂತ ಅಂದ್ರೆ ಅದನ್ನ ಆಚಾರ ನಮ್ಮ ರಾಘವೇಂದ್ರ ಸ್ವಾಮಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಭೂತ ಅಂದ್ರೆ ಭಗವಂತನಲ್ಲಿ ಆಶ್ರಯ ಪಡೆದಂಥವನಾಗಿ ಅಂತ. ಬ್ರಹ್ಮನೇ ಆಗಿ ಅಂತ ಅರ್ಥ ಅಲ್ಲ, ಬೇರೆಯವರಾಗಿ ಅರ್ಥ ಮಾಡಿದ್ರು, ನೀನೇ ದೇವರಾಗ್ಬಿಡ್ತೀಯ ಅಂದ್ರು. ಏನೂ ಇಲ್ಲ, ದೇವರ ಆಶ್ರಯ ಪಡೆದಂಥವನಾಗಿ ಬ್ರಹ್ಮ ನಿರ್ವಾಣಂ ಅಧಿಗಚ್ಚತಿ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ವಿಶೇಷವಾಗಿರತಕ್ಕಂಥ ಸನ್ನಿಧಾನಕ್ಕೆ ಅವನು ಹೊರಟು ಹೋಗ್ತಾನೆ ಎಂಬುದನ್ನು ಕೃಷ್ಣ ತಿಳಿಸಿದ್ದಾನೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.